ஹரி ஓம் ஸ்ரீ குருபியோ நமஹ. அப்ரமம் பங்கரைத்தம் அஜடம் விமலம் சதா ஆனந்த தீர்த்தமத்லம் பஜே தாபத்ரயாபகம் நித்யா சித்தாந்த துத்வாந்த வித்வம்ஷ விசக்ஷணா ஜெய்தீர்த்தாக்கியத்த நிர்பாசதாம் நோ ஹிருதம்பரே அர்த்தி கல்பித கல்போயம் பிரத்யர்த்தி கத கேசரி வியாச தீர்த்த குரு பூயாத் அஸ்மதிஷ்டாத் சித்தையே தபோ வித்யா விரக்தியாதி சத்குணோகாகரானம் வாதிராஜ குருன் வந்தே ஹைகிரீவதாஸ்ரயான் பூஜ்ய ராகவேந்திராய சத்யதர்மரதாய ச பததாம் கல்பவருஷாய நமதாம் காமதேனவே துர்வாதி துவாந்திரவையே வைஷ்ணவேந்தீவரேந்தவே ஸ்ரீ ராகவேந்திர குருவே நமோ அத்தியந்த தயாளவே ஆபாதமொழி பர்யந்தம் குருநாமாக்தி ஸ்மரே தேன விக்னாஹ பிரணஷ்யந்தி சித்யந்த மனோரதாஹ. ஹரி ஓம் ஸ்ரீ குருப்பியோ நம. ஸ்ரீ வியாசராயருக்கு ஸ்ரீ வாதராஜ சுவாமிகளிகூ விசேஷவாகி அவர் ஆராதனைகளு தினா லாஸ்ட் வீக் ஆயிற்று. அவரன்னு விசேஷவாகி ஸ்மரணை மாடி ಇವತ್ತು ಭಗವದ್ಗೀತೆಯ 30ನೇ ಶ್ಲೋಕ, 3ನೇ ಅಧ್ಯಾಯ, ಥರ್ಡ್ ಚಾಪ್ಟರ್ನಲ್ಲಿ 30ನೇ ಶ್ಲೋಕಕ್ಕೆ ತಾತ್ಪರ್ಯವನ್ನು ನಾವು ನೋಡ್ತಾ ಇದ್ದೀವಿ. ಆ 30ನೇ ಶ್ಲೋಕ ನಾವು ನಮಗೆ ಮುಂಚೆ ಹೇಳಿದಂತಹ ಅಜ್ಞಾನಿಗಳೇ ಆಗಿದ್ದಾರೆ, ಜ್ಞಾನಿಗಳೇ ಆಗಿದ್ದಾರೆ ಅಂತ ಹೇಳಿದ ಮೇಲೆ ಜ್ಞಾನಿಗಳಾದವರು ಇಲ್ಲ ಜ್ಞಾನವನ್ನು ಪಡೆಯಬೇಕೆಂದವರು ಇಲ್ಲ ಭಗವಂತನ ಬಗ್ಗೆ ಸತ್ಪ್ರವರ್ತನೆ ಇರಬೇಕು ಅಂತ ಹೇಳಿ, ಅಂದ್ರೆ ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ ಇರಬೇಕಂತೆ ಭಾವನೆ ಮಾಡುವವರು ಹೇಗಿರಬೇಕು, ಏನು ಮಾಡಬೇಕು ಅನ್ನುವ ವಿಷಯವನ್ನು 30ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಶೀರ್ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ ಅಂತ ಹೇಳಿ ಇಲ್ಲಿ ಮುಂಚೆ ಕರ್ಮಣೀಯವಾಧಿಕಾರ ಅಂತ ಹೇಳಿದಾರಲ್ಲ, ಮತ್ತು ಇಲ್ಲಿ ಕರ್ಮಣೀಯವಾಧಿಕಾರ ಅಂತ ಹೇಳ್ತಾ ಇದ್ದಾರಾ ಅಂತ ಹೇಳಿದ್ರೆ, ಇಲ್ಲಿ ಹಾಗಂತಲ್ಲ, ಇಲ್ಲಿ ಹೇಳ್ತಾ ಇರೋ ವಿಷಯ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ. ಪರಮಾತ್ಮನಲ್ಲಿ ಸನ್ಯಾಸ ಅಂದ್ರೆ ಸನ್ಯಾಸ ಮಾಡುವುದು ಅಂದ್ರೆ ಕೊಡುವುದು, ಪರಮಾತ್ಮನಿಗೆ ಕೊಡುವುದು ಬಿಡುವುದು ಅಂದ್ರೆ ಏನು, ಅಧ್ಯಾತ್ಮ ಚೇತಸ ಅಂದ್ರೆ ಏನು, ನಿರಾಶಿ ನಿರ್ಮಮ ಅಂದ್ರೆ ಏನು ಅಂತೇಳಿ ಇದಕ್ಕೆ ಅರ್ಜುನನಿಗೆ ಹೇಳುವ ಒಂದು ನೆಸೆಸಿಟಿ ಏನಿದೆ, ಯಾವ ವಿಷಯ. ಅರ್ಜುನ ಯುದ್ಧ ಮಾಡಬೇಕು ಅಂತ ಬಂದ ಅರ್ಜುನ ಯುದ್ಧ ಮಾಡದೆ ನಿಂತಾಗ ಅರ್ಜುನ ಇವೆಲ್ಲ ಯಾಕೆ ಹೇಳ್ತಾ ಇದ್ದ, ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಈ ವಿಷಯಗಳನ್ನು ಯಾಕೆ ಹೇಳ್ತಾ ಇದ್ದಾನೆ ಅನ್ನೋ ಸಂಶಯ ಬರುತ್ತೆ. ಅದಕ್ಕೆ ಯಾವಾಗಾದರೆ ಯಾವುದೇ ಒಂದು ವ್ಯಕ್ತಿ ತನ್ನ ಕರ್ತವ್ಯವನ್ನು ಮಾಡಬೇಕಂತ ಹೇಳಿದರೆ ನಮಗೆ ಮೊದಲು ಬರುವ ಸಂಶಯ ಏನಂತ ಹೇಳಿದ್ರೆ, ನನಗೆ ಸ್ವಾತಂತ್ರ್ಯ ಇಲ್ಲ, ಸ್ವಾತಂತ್ರ್ಯ ಇಲ್ಲಂದ್ರೆ ನನಗೆ ಯಾಕೆ ವಿಧಿ ನಿಷೇಧಗಳು ಅನ್ನೋ ಭಾವನೆ ಬರುತ್ತೆ. ಸ್ವಾತಂತ್ರ್ಯವಿದ್ದವರಿಗೆ ವಿಧಿ ನಿಷೇಧಗಳು, ಇಲ್ಲದೆ ಇದ್ದರೆ ವಿಧಿ ನಿಷೇಧಗಳು ಯಾಕೆ ಅಂತ. ಹಾಗಲ್ಲ, ಸ್ವಾತಂತ್ರ್ಯವಿಲ್ಲ ಆದ ಕಾರಣದಿಂದಲೇ ವಿಧಿ ನಿಷೇಧಗಳು. ಸ್ವಾತಂತ್ರ್ಯವಿದ್ದರೆ ಯಾವುದೂ ಹಿಡಿಯ ನಥಿಂಗ್ ಕಂಟ್ರೋಲ್ಸ್ ದೆಮ್, ದೇ ಡೋಂಟ್ ಹ್ಯಾವ್ ಎನಿ ಕಂಟ್ರೋಲ್ಸ್. ಕಂಟ್ರೋಲ್ ಅನ್ನೋದು ಯಾವಾಗ ಬರುತ್ತೆ, ಯಾವಾಗಾದರೆ ಸ್ವಾತಂತ್ರ್ಯವಿಲ್ಲವೋ ಅವಾಗ ಕಂಟ್ರೋಲ್ ಬರುತ್ತೆ. ಈಗ ನಮಗೆ ಒಬ್ಬರು ಸರ್ವೆಂಟ್ ಇದ್ರೆ ಅವನಿಗೆ ಸ್ವಾತಂತ್ರ್ಯ ಇರೋದಿಲ್ಲ, ಅವನಿಗೆ ಇದು ಮಾಡು ಅದು ಮಾಡು ಅಂತ ನಾವು ಹೇಳ್ತೀವಿ. ಸೊ ವಿ ಟೆಲ್ ದೆಮ್ ಟು ಡೂ ದಿಸ್ ಟು ಡೂ ದಟ್ ಬಿಕಾಸ್ ವಿ ಡೋಂಟ್ ವಾಂಟ್ ಟು ಗಿವ್ ದೆಮ್ ಫ್ರೀಡಮ್. ಅಂದ್ರೆ ಏನು, ರಿಲೇಟಿವ್ ಸ್ವಾತಂತ್ರ್ಯ ಲೌಕಿಕ ವಿಷಯದಲ್ಲಿ ಹೇಳ್ತಾ ಇದ್ದೀನಿ. ಪರಮಾತ್ಮ ನಮಗೆ ಯಾರಿಗೂ ಸ್ವಾತಂತ್ರ್ಯ ಕೊಟ್ಟಿಲ್ಲ, ಅಂದ್ರೆ ಏನು, ನೀನು ಹೀಗೆ ಮಾಡಬೇಕಂತ ನಿರ್ಧಾರ ಮಾಡ್ತಾನೆ ಪರಮಾತ್ಮ. ಅಂದ್ರೆ ನಮಗೆ ವಿಧಿ ನಿಷೇಧಗಳನ್ನು ತೋರಿಸಿಕೊಟ್ಟಿದ್ದಾನೆ ಪರಮಾತ್ಮ. ಆದ್ರೆ ಅದಕ್ಕೆ ತಕ್ಕಂತೆ ನಾವು ಮಾಡ್ತೀವೋ ಮಾಡುವಲ್ಲವೋ ಅನ್ನೋದು ನಮ್ಮ ಸ್ವಭಾವಕ್ಕೆ ತಕ್ಕಂತೆ ಇರುತ್ತೆ. ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಪರಮಾತ್ಮ ನಮಗೆ ಪ್ರೇರಣಾದಿಗಳನ್ನು ಮಾಡಿ ನಮ್ಮಿಂದ ಕಾರ್ಯಗಳನ್ನು ಮಾಡಿಸ್ತಾನೆ. ಆ ಕಾರಣದಿಂದ ಅರ್ಜುನನಿಗೆ ಬೋಧನೆ ಮಾಡ್ತಾ ಇರೋದೇನೆಂದ್ರೆ, ನೀನು ಯುದ್ಧಸ್ವ ವಿಗತ ಜ್ವರ, ಯುದ್ಧವನ್ನು ಮಾಡು. ವಿಗತ ಜ್ವರ, ಜ್ವರ ನಿನಗೆ ಇಂತಹ ಒಂದು ಕಾತರಿಯ ಬಂದಿದೆ, ಒಂಥರಹ ನೀನು ಈ ವಿಧವಾಗಿ ನಾನು ಯುದ್ಧ ಮಾಡುವುದಿಲ್ಲ ನನ್ನ ಬಂಧುಗಳು ಅಂತ ಹೇಳಿ ವಿಪರೀತವಾದ ವ್ಯಾಮೋಹಕ್ಕೆ ಒಳಗಾಗಿದ್ದೀಯಾ. ಆ ವ್ಯಾಮೋಹವನ್ನು ಬಿಟ್ಟು ಬಿಟ್ಟು ಸನ್ಯಸ್ಯ ಅಧ್ಯಾತ್ಮ ಚೇತಸ, ಅಧ್ಯಾತ್ಮ ಆತ್ಮ ಪರಮಾತ್ಮನಾದ ನನ್ನಲ್ಲಿಯೇ ನಿನ್ನ ಮನಸ್ಸನ್ನು ಇಟ್ಟು ನೀನು ಸ್ವತಂತ್ರನಲ್ಲ ಅನ್ನೋ ಭಾವನೆಯನ್ನು ಇಟ್ಟುಕೊಂಡು ಎಲ್ಲವೂ ನನ್ನ ಪೂಜಾರೂಪವಾಗಿದೆ ಅಂತ ತಿಳ್ಕೊಂಡವನಾಗಿ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ನನ್ನಲ್ಲಿಯೇ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡಿ ನೀನು ಯುದ್ಧವನ್ನು ಮಾಡಬೇಕು. ಹಾಗೆ ನಿರಾಶಿ ನಿರ್ಮಮೋ ಭೂತ್ವ, ನೀನು ಯಾವುದರ ಮೇಲೂ ಆಶೆಯನ್ನು ಪಡೆಬೇಡ, ಯಾವುದು ನಿನ್ನ ಮೇಲೂ ಅಹಂಕಾರ ಮಮಕಾರಗಳನ್ನು ಇಟ್ಟುಕೋಬೇಡ, ಅಹಂಕಾರ ಮಮಕಾರಗಳನ್ನು ಬಿಟ್ಟವನಾಗಿ ನೀನು ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಈ 30ನೇ ಶ್ಲೋಕದಲ್ಲಿ ಬೋಧನೆ ಮಾಡಿದ್ದಾನೆ. ಅದರ ಒಂದು ವಿಸ್ತಾರವಾದ ಅದರ ಒಳಗೆ ಅಡಗಿರುವ ಭಾವನೆಯನ್ನು ಹೊರಗೆ ತೆಗಿತ ಶ್ರೀಮದಾಚಾರ್ಯರು ನಮಗೆ ಭಾಷ್ಯ ತಾತ್ಪರ್ಯಗಳಲ್ಲಿ ಎಸ್ಪೆಷಲಿ ಈ ಶ್ಲೋಕಕ್ಕೆ ತಾತ್ಪರ್ಯವನ್ನು ವಿಸ್ತಾರವಾಗಿ ಮಾಡಿದ್ದಾರೆ ಆಚಾರ್ಯರು. ತಾತ್ಪರ್ಯದಲ್ಲಿ ಇಲ್ಲಿ ನಮಗೆ ಪ್ರಖ್ಯಾತವಾಗಿರುವಂತಹ ವಿಷಯ, ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವ ವಿಷ್ಣೋ ತೃಪ್ತಿಕರ ಸದಾ ಯಸ್ಮಾತ್ ಸ್ವತಂತ್ರ ಕರ್ತೃತ್ವ ವಿಷ್ಣೋರೇವ ನಚಾನ್ಯಗಂ ತದಧೀನಂ ಸ್ವತಂತ್ರತ್ವ ಸ್ಥಾವರ ಅಪೇಕ್ಷೆಯ ಏವತು ಜೀವಸ್ಯ ವಿಕೃತಿರ್ನಾಮ ಕರ್ತೃತ್ವ ಜಡ ಸಂಶಯಂ ಪುಮಾನ್ ದೋಗ್ಧಾಚ ಗೌಹು ದೋಗ್ಧಿ ಸ್ತನೋ ದೋಗ್ಧೇತಿವತ್ ಕ್ರಮಾತ್ ಇತಿ ಬ್ರಹ್ಮತರ್ಕವಚನಂ ಈಶ್ವರ ಜೀವ ಪ್ರಕೃತ್ಯಾದೀನಾಂ ಕರ್ತೃತ್ವ ಅಕರ್ತೃತ್ವ ಚ ವಿಭಾಗೇನ ಜ್ಞಾತವ್ಯಂ ಸರ್ವತ್ರ ಅಂಥೇಳಿ ಒಂದು ಸಂಕ್ಷೇಪವಾಗಿ ಒಂದು ಸಮಾಚಾರವನ್ನು ಆಚಾರ್ಯ ಹೇಳಿದ್ದಾರೆ. ಇದರ ಅರ್ಥವನ್ನು ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದ್ದೀವಿ. ಸಂಕ್ಷೇಪವಾಗಿ, ನಾನು ಕರ್ತನಲ್ಲ, ಹರಿಯೇ ಸರ್ವತಂತ್ರ ಸ್ವತಂತ್ರನಾದವನು, ಅವನೇ ಕರ್ತನಾಗಿದ್ದಾನೆ. ಅವನ ಪೂಜಾ ಕರ್ಮ ಎಲ್ಲವೂ ಕೂಡ ಮತ್ತು ಅವನು ನನ್ನಿಂದ ಮಾಡಿಸಿದ್ರೆ ನಡೆಯುತ್ತೆ, ಇಲ್ಲದ್ರೆ ಇಲ್ಲ. ತಥಾಪಿ ಮತ್ಕುತಾ ಪೂಜಾ ತತ್ಪ್ರಸಾದೇನ ನಾನ್ಯತ, ಅವನ ಅನುಗ್ರಹವಿದ್ದರೆ ನಾನು ಅವನ ಪೂಜೆಯನ್ನು ಮಾಡ್ತೀನಿ, ಇಲ್ಲ ಅಂದ್ರೆ ಅದು ನನ್ನಿಂದ ಆಗುವುದಿಲ್ಲ. ಆ ಕಾರಣದಿಂದ ಎಲ್ಲವೂ ಅವನ ಅನುಗ್ರಹ ಮೂಲಕವಾಗಿ, ಅವನ ಅನುಗ್ರಹದಿಂದಲೇ ಆಗತ್ತೆ. ತದ್ಭಕ್ತಿ ತತ್ಫಲಂ ಮಹ್ಯಂ, ಅವನ ಬಗ್ಗೆ ಭಕ್ತಿಯನ್ನು ತೋರಿಸುವುದು, ಆ ಭಕ್ತಿಗೆ ಸಿಗುವಂತಹ ಫಲವು ಎಲ್ಲವೂ ಕೂಡ ತತ್ಪ್ರಸಾದ ಪುನಃ ಪುನಃ, ಅದು ಪರಮಾತ್ಮನ ಪ್ರಸಾದವು, ಅನುಗ್ರಹವೇ ಆಗಿದೆ. ಪರಮಾತ್ಮ ಕೊಟ್ಟರೆ ಇದೆ, ಕೊಡದಿದ್ದರೆ ಇಲ್ಲ. ಆ ಕಾರಣದಿಂದ ಕರ್ಮನ್ಯಾಸ ಹರೌ ಏವ, ಹರಿಯಲ್ಲಿಯೇ, ಇಲ್ಲ ಹರವೇವಂ ಅಂತ ಹೇಳಿದ್ರೆ ಹರಿಯಲ್ಲಿ ಈ ವಿಧವಾಗಿ, ಇಲ್ಲ ಹರಿಯಲ್ಲಿಯೇ ಕರ್ಮವನ್ನು ನಾವು ಸಮರ್ಪಣೆಯನ್ನು ಮಾಡಿ ವಿಷ್ಣು ತೃಪ್ತಿಕರ ಸದಾ, ಎಲ್ಲವೂ ಕೂಡ ವಿಷ್ಣುವಿಗೆ ತೃಪ್ತಿಯನ್ನು ಉಂಟು ಮಾಡುವಂತಹದ್ದು. ಅವನಿಗೆ ತೃಪ್ತಿ ಮಾಡುವುದಂದ್ರೇನು, ನಾವು ಸರಿಯಾಗಿ ಮಾಡ್ತಾ ಇದ್ರೆ ಪರಮಾತ್ಮ ತೃಪ್ತನಾಗಿ ನಮಗೆ ಕೊಡಬೇಕಾದ ಫಲವನ್ನು ಕೊಡ್ತಾನೆ. ಯಸ್ಮಾತ್ ಸ್ವತಂತ್ರ ಕರ್ತೃತ್ವ ವಿಷ್ಣೋರೇವ ನಚ ಅನ್ಯಗಂ, ಸ್ವತಂತ್ರ ಕರ್ತೃತ್ವ ಅನ್ನುವುದು ಕೇವಲ ವಿಷ್ಣುವಿಗೆ, ಪರಮಾತ್ಮ ಒಬ್ಬನಿಗೆ ಇದೆ, ಯಾರಿಗೂ ಬೇರೆಯವರಿಗೆ ಇಲ್ಲವೇ ಇಲ್ಲ. ತದ್ ಅಧೀನಂ ಸ್ವತಂತ್ರತ್ವ, ನಮಗೆ ಸ್ವತಂತ್ರ ಇದೆ ಅಂತ ಯಾವಾಗಾದ್ರೂ ನಾವು ಲೋಕದಲ್ಲಿ ವ್ಯವಹಾರ ಮಾಡ್ತೀವಿ, ಅದು ಅವನ ಅಧೀನದಲ್ಲಿರುವ ಸ್ವಾತಂತ್ರ್ಯ. ಆ ಕಾರಣದಿಂದ ನಮಗೆ ನಿಜವಾದ ಸ್ವಾತಂತ್ರ್ಯ ಇಲ್ಲ, ಅಂದ್ರೆ ಪರಮಾತ್ಮನನ್ನು ಮೀರಿ ಇರುವ ಸ್ವಾತಂತ್ರ್ಯ ನಮಗೆ ಇಲ್ಲವೇ ಇಲ್ಲ. ಅಂದ್ರೆ ಸ್ವಾತಂತ್ರ್ಯ ಅನ್ನುವ ಅರ್ಥಕ್ಕೆ ಆ ಫುಲ್ ಮೀನಿಂಗ್ ತಗೊಂಡ್ರೆ ಅದು ನಮಗೆ ಇಲ್ಲ. ಆದ್ರೆ ರಿಲೇಟಿವ್ ಸ್ವಾತಂತ್ರ್ಯ ಇದೆ. ರಿಲೇಟಿವ್ ಅಂದ್ರೆ ಏನು? ಹಾಗಾದ್ರೆ ನಾನು ಲೌಕಿಕ ಎಕ್ಸಾಂಪಲ್ ಕೊಟ್ಟಂತೆ, ಒಂದು ಆಫೀಸ್ ನಲ್ಲಿ ಒಂದು ಪೊಸಿಷನ್ ಅಲ್ಲಿ ಇರುವವನು ಅವನಕ್ಕಿಂತ ಕೆಳಗೆ ಇರುವವನಿಗಿಂತ ಜಾಸ್ತಿ ಸ್ವಾತಂತ್ರ್ಯ ಇದೆ. ಸೊ ಇಟ್ ಈಸ್ ರಿಲೇಟಿವ್ ಆಗಿ, ನಮ್ಮಕ್ಕಿಂತ ಕೆಳಗೆ ಇರುವವರಿಗಿಂತ ನಮಗೆ ಜಾಸ್ತಿ ಸ್ವಾತಂತ್ರ್ಯ. ಆದರೆ ನಮ್ಮ ಮೇಲಿರುವಂತಹ ತತ್ವಾಭಿಮಾನಿ ದೇವತೆಗಳು, ಅವರನ್ನು ನೇಮನ ಮಾಡುವಂತಹ ವಾಯುದೇವರು, ಅವರನ್ನು ವಾಯುದೇವರು ನೇಮನ ಮಾಡುವಂತಹ ಪರಮಾತ್ಮ, ಇವರೆಲ್ಲವೂ ಕೂಡ ರಿಲೇಟಿವ್ ಆಗಿ ಒಬ್ಬರಿಗಿಂತ ಒಬ್ಬರು ಜಾಸ್ತಿ ಸ್ವಾತಂತ್ರ್ಯ. ಪರಮಾತ್ಮ ಒಬ್ಬನಿಗೆ ಪೂರ್ಣ ಸ್ವಾತಂತ್ರ್ಯ, ಮಿಕ್ಕವರು ಯಾರಿಗೂ ಕೂಡ ಪೂರ್ಣ ಸ್ವಾತಂತ್ರ್ಯ ಯಾವ ವಿಷಯದಲ್ಲಿಯೂ ಇಲ್ಲ ಅನ್ನುವ ವಿಷಯವನ್ನು ನಮಗೆ ಇದು ಹೇಳುವಂತಹ ಸಮಾಚಾರವಾಗಿದೆ. ಸೊ ಇದನ್ನು ಹೇಳಿದ ಮೇಲೆ ನಮಗೆ ಬರುವಂತಹ ಸಂಶಯಗಳು ಇನ್ನು ಈ ತಾತ್ಪರ್ಯದಲ್ಲಿ ಆಚಾರ್ಯರು ನಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಗುಣ ನಮಗೆ ಪ್ರಕೃತಿಯಿಂದ ಆಗುವಂತಹ ವಿಷಯಗಳಂತ ಹೇಳಿದ್ದಾರೆ. ಆ ಪ್ರಕೃತಿ ಅನ್ನೋ ಶಬ್ದಕ್ಕೆ ನಾವು ಪರಮಾತ್ಮ ಅಂತ ಅರ್ಥ ಮಾಡಿದ್ದೀವಿ. ಅದೇ ವಿಧವಾಗಿ ಜೀವನಿಗಿರುವ ಸ್ವಭಾವಾದಿಗಳಂತ ಹೇಳಿದ್ದೀವಿ, ಸತ್ವದ ತಮೋ ಗುಣಗಳಂತ ಹೇಳಿದ್ದೀವಿ, ಸ್ವಭಾವ ಗುಣಗಳಂತ ಹೇಳಿದ್ದೀವಿ. ಈ ವಿಧವಾಗಿ ನಾನಾ ಅರ್ಥಗಳನ್ನು ಹೇಳಿದ್ದೀವಲ್ವಾ, ಅದು ಯಾಕೆ ಅದೆಲ್ಲ ಡಿಕ್ಷನರಿ ಮೀನಿಂಗ್ ಅಂತ ಹೇಳಿದ್ದಾರೆ. ಬಟ್ ನಮಗೆ ಅದಕ್ಕೆ ಯಾವುದಾದ್ರೂ ಪ್ರಮಾಣಗಳಿದ ಶಬ್ದ ನಿರ್ಣಯ ಅನ್ನುವ ಒಂದು ಗ್ರಂಥದಿಂದ ಆಚಾರ್ಯ ಒಂದು ಪ್ರಮಾಣವನ್ನು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಕ್ವಚಿತ್ ಸ್ವಭಾವ ಪ್ರಕೃತಿ ಕ್ವಚಿತ್ ಚ ತ್ರಿಗುಣಾತ್ಮಿಕ ಕ್ವಚಿತ್ ಪ್ರಕೃಷ್ಟ ಕರ್ತೃತ್ವಾತ್ ಭಗವಾನ್ ಪ್ರಕೃತಿರ್ ಹರಿಹಿ ಇತಿ ಶಬ್ದ ನಿರ್ಣಯೇ. ಶಬ್ದ ನಿರ್ಣಯ ಅನ್ನುವ ಒಂದು ಗ್ರಂಥದಿಂದ ನಿರುಕ್ತಿ, ಆ ಶಬ್ದದ ಪ್ರಕೃತಿ ಅನ್ನುವ ಶಬ್ದದ ಅರ್ಥವನ್ನು ಹೇಳ್ತಾ ಇದ್ದಾರೆ. ಕ್ವಚಿತ್ ಕೆಲವು ಕಡೆ ಸ್ವಭಾವ ಪ್ರಕೃತಿ ಅನ್ನುವ ಶಬ್ದಕ್ಕೆ ಸ್ವಭಾವ ಜೀವ ಸ್ವಭಾವ, ಇದು ಅವನ ಪ್ರಕೃತಿ ರೀ, ಇದು ಅವನ ಸ್ವಭಾವ. ಪ್ರಕೃತಿ ಅಂದ್ರೆ ಇದು ಜೀವ ಸ್ವಭಾವ, ಜೀವ ಪ್ರಕೃತಿ, ಜೀವ ಪ್ರಕೃತಿ ಅಂದ್ರೆ ಜೀವ ಸ್ವಭಾವ ಅನ್ನುವ ಅರ್ಥದಲ್ಲಿಯೂ ಬಳಸ್ತಾರೆ. ಅದೇ ವಿಧವಾಗಿ ಕ್ವಚಿಚ್ಚ ಕೆಲವು ಕಡೆಗಳೆ ತ್ರಿಗುಣಾತ್ಮಿಕ, ಇದು ಗುಣಗಳು, ಯಾವ ಗುಣಗಳ್ರಿ? ಓ ಸತ್ವರಜಸ್ತಮೋ ಗುಣಗಳು. ಪ್ರಕೃತಿ ಅಂದ್ರೆ ಪ್ರಕೃತಿ ಗುಣಗಳು, ಪ್ರಕೃತಿ ಅಂದರೆ ಪ್ರಕೃತಿಯ ಗುಣಗಳು, ಸತ್ವರಜಸ್ತಮೋ ಗುಣಗಳು, ತ್ರಿಗುಣಾತ್ಮಿಕವಾದ ಪ್ರಕೃತಿಯ ಗುಣಗಳೇ ಪ್ರಕೃತಿ ಅಂತ ಕೆಲವು ಕಡೆ ಹೇಳ್ತಾರೆ. ಕ್ವಚಿತ್ ಪ್ರಕೃಷ್ಟ ಕರ್ತೃತ್ವಾತ್ ಭಗವಾನ್ ಪ್ರಕೃತಿ ಹರಿಹಿ, ಕೆಲವು ಕಡೆ ಕೆಲವು ಸ್ಥಳಗಳಲ್ಲಿ ನಮಗೆ ಪ್ರಕೃತಿ ಅಂದ್ರೆ ಪ್ರಕೃತಿ, ಪ್ರಕೃಷ್ಟ ಪ್ರಕರ್ಷವಾದ ಅಂದ್ರೆ ಪೂರ್ಣವಾಗಿ ಕರ್ತ ಕೃತಿ ಮಾಡುವವನು, ಕೃತಿ ಅಂದ್ರೆ ಮಾಡು, ಪ್ರಕೃತಿ ಪ್ರಕೃತಿಯನ್ನು ಬಿಡಿಸುವುದೇ ಪ್ರಕೃತಿ. ಪ್ರಕರ್ಷವಾಗಿ ಚೆನ್ನಾಗಿ ಪೂರ್ಣವಾಗಿ ತುಂಬಾ ಸ್ವತಂತ್ರವಾಗಿ ಕೃತಿ ಮಾಡುವವನು, ಕರ್ತನಾದವನು, ಕಾರಕನಾದವನು, ಕರ್ತನಾದ ಎಲ್ಲವೂ ಆದಂತಹ ಹರಿ, ಅವನು ಪ್ರಕೃತಿ. ಅಂದ್ರೆ ಅದರ ರೂಟ್ ಮೀನಿಂಗ್, ಯೌಗಿಕ ಅರ್ಥ ಪೂರ್ಣವಾದ ಅರ್ಥ ಅದು ಪರಮಾತ್ಮನಿಗೆ ಸೇರುವಂತಹದ್ದಾಗಿದೆ. ಪರಮಾತ್ಮನಿಗೆ ಆದ ಮೇಲೆ ಪ್ರಕೃತಿ ಅನ್ನೋದು ಮಿಕ್ಕವರಿಗೆ ಅನ್ವಯವಾಗುತ್ತೆ. ಅಂದ್ರೆ ಮೂಲ ಪ್ರಕೃತಿಗಾಗಲಿ, ಪ್ರಕೃತಿ ನಿಯಾಮಕಳಾದ ಲಕ್ಷ್ಮೀದೇವಿಗಾಗಲಿ, ಇಲ್ಲ ಪ್ರಕೃತಿ ಅಂದರೆ ಜೀವದ ಸ್ವಭಾವ ಪ್ರಕೃತಿಯಾಗಲಿ, ಇವೆಲ್ಲವೂ ಕೂಡ ದೇ ಕಮ್ ಒನ್ ಆಫ್ಟರ್ ದಿ ಅದರ್. ಅದರ ಅರ್ಥಗಳು ಕೂಡ ಆ ಶಬ್ದಕ್ಕೆ ಇದೆ ಅನ್ನುವ ವಿಷಯವನ್ನು ಶಬ್ದ ನಿರ್ಣಯದಿಂದ ಹೇಳಿದ್ದಾರೆ. ಆ ಕಾರಣದಿಂದ ಸ್ವಭಾವತಃ ತ್ರಿಧಾ ಜೀವಾಹ ಈಗ ಪ್ರಕೃತಿ ಅರ್ಥವನ್ನು ಹೇಳಿದ ಮೇಲೆ ಆ ಪ್ರಕೃತಿ ಜೀವ ಸ್ವಭಾವಕ್ಕೆ ಹೇಗೆ ಅನ್ವಯವಾಗುತ್ತೆ ಅನ್ನುವುದನ್ನು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಪ್ರಕೃತಿ ಜೀವ ಸ್ವಭಾವ ಅಂತ ಹೇಳಿದ್ರೆ ಸ್ವಭಾವತಃ ತ್ರಿಧಾ ಜೀವಾಹ ಉತ್ತಮಾಧಮ ಮಧ್ಯಮಾಹ ಉತ್ತಮಾಹ ತತ್ರ ದೇವಾದ್ಯಾಹ ಮರ್ತ್ಯ ಮಧ್ಯಾಸ್ತು ಮಧ್ಯಮಾಹ ಅಧಮ ಅಸುರಾದ್ಯಾಶ್ಚ ನೈಷಾಂ ಅಸ್ತಿ ಅನ್ಯಥಾ ಭವಃ. ಅಂದ್ರೆ ಏನು, ಇಲ್ಲಿ ಉತ್ತಮರು ಅನ್ನುವ ಶಬ್ದ, ಮೂರು ವಿಧವಾದ ಜೀವರಾಶಿಗಳು, ಉತ್ತಮರು ಮಧ್ಯಮರು ಅಧಮರು ಅಂತೇಳಿ ಮೂರು ವಿಧವಾದ ಜೀವರಾಶಿಗಳಲ್ಲಿ ಉತ್ತಮರು ಅಂದ್ರೆ ಯಾರು? ಉತ್ತಮರು ಅಂದ್ರೆ ದೇವಾದಿಗಳು, ಅಂದ್ರೆ ದೇವತೆಗಳನ್ನು ಹಿಡ್ಕೊಂಡು ಅಂದ್ರೆ ಉತ್ತಮರಾದಂತಹ ವಾಯುಗಳು ಬ್ರಹ್ಮವಾಯುಗಳು ಅಲ್ಲಿಂದ ಮೊದಲಿಟ್ಟುಕೊಂಡು ಉತ್ತಮರಾದ ಮನುಷ್ಯರವರೆಗೂ ಮುಕ್ತಿಯೋಗ್ಯರಾದವರು ಎಲ್ಲರೂ ಕೂಡ ಅವರು ಉತ್ತಮರಾದವರು ಮತ್ತು ಅವರು ಅವರವರ ತಾರತಮ್ಯ ಅನುಸಾರವಾಗಿ ಯೋಗ್ಯರಾಗಿದ್ದಾರೆ. ಅದಾದ ಮೇಲೆ ಮಧ್ಯಾಸ್ತು ಮರ್ತ್ಯ ಮಧ್ಯ ಅಂದ್ರೆ ಮರ್ತ್ಯರು ಅಂದ್ರೆ ಮರಣಶೀಲವುಳ್ಳವರು, ಮರ್ತ್ಯರು ಮರಣಶೀಲವುಳ್ಳವರಾದಂತಹ ಮರ್ತ್ಯರಲ್ಲಿ ಮಧ್ಯರಾದವರು ಅಂದ್ರೆ ಮನುಷ್ಯ ಮಧ್ಯಮರು, ಅವರು ಮಧ್ಯಮರು. ಮಧ್ಯಮರು ಅಂತ ಹೇಳಿದರೆ ಮನುಷ್ಯೋತ್ತಮರಲ್ಲ, ಮನುಷ್ಯಾಧಮರಲ್ಲ, ಮನುಷ್ಯ ಮಧ್ಯಮರು. ಮನುಷ್ಯ ಮಧ್ಯಮರು ಅಂತ ಹೇಳಿದ್ರೆ ಸಂಸಾರ ಯೋಗ್ಯದವರು, ನಿತ್ಯ ಸಂಸಾರಿಗಳಾದವರು. ಇಂತಹ ನಿತ್ಯ ಸಂಸಾರಿಗಳಾದ ಜೀವರಾಶಿಗಳನ್ನು ಮಧ್ಯಮರು ಅಂತ ಕರೀತಾರೆ. ಅದಾದ ಮೇಲೆ ಅಧಮಾಹ ಅಸುರಾದ್ಯಾಶ್ಚ ಅಂತೇಳಿ, ಅಧಮರು ಅಂತ ಹೇಳಿದರೆ ನೀಚರಾದವರು. ಯಾರಂದ್ರೆ ರಾಕ್ಷಸರು, ಕಲಿಯನ್ನು ಹಿಡ್ಕೊಂಡು, ಕಳಾಗಿರುವಂತಹ ಕಲಿಯನ್ನು ಹಿಡ್ಕೊಂಡು ಮನುಷ್ಯ ಅಧಮರವರೆಗೂ ತಮೋಯೋಗ್ಯರಾದ ಜೀವರಾಶಿಗಳೆಲ್ಲರೂ ಕೂಡ ಅಧಮ ಜೀವರಾಶಿಗಳು ಅಂದ್ರೆ ತಮೋಯೋಗ್ಯರಾದವರು ಅಂಥೇಳಿ ಈ ವಿಧವಾದ ಮೂರು ವಿಧವಾದ ವಿಭಾಗವನ್ನು ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಈ ಕ್ಯಾಟಗರಿ, ಈ ಮೂರಿನಲ್ಲಿ ಯಾವುದೋ ಒಂದು ಕ್ಯಾಟಗರಿ ಸೇರಿದವರು ಎಲ್ಲರೂ ಕೂಡ. ಈ ವಿಧವಾಗಿರುವಾಗ ನಾವು ನೋಡ್ತೀವಿ, ಏನ್ರಿ ನೀವು ಈ ವಿಧವಾಗಿ ಕ್ಯಾಟಗರೈಸ್ ಮಾಡಿದ್ದೀರಾ, ನಾವು ನೋಡ್ತೀವಿ ಪರಿವರ್ತನೆ ಬರುತ್ತೆ. ಕೆಲವರು ಒಳ್ಳೆಯವರಾಗಿರ್ತಾರೆ, ಕೆಟ್ಟವರಾಗ್ತಾರೆ, ಒಳ್ಳೆ ಕೆಟ್ಟವರಾಗಿದ್ದು ಒಳ್ಳೆಯವರಾಗ್ತಾರೆ. ಸೋ ಮೆನಿ ಟೈಮ್ಸ್ ಪರಿವರ್ತನೆ ಬರುತ್ತೆ. ಯಾರು ಅವರವರ ಸ್ವಭಾವಕ್ಕೆ ತಕ್ಕಂತೆಯೇ ಇರ್ತಾರೆ, ಬೇರೆ ವಿಧವಾಗಿ ಇರೋದಿಲ್ಲ ಅಂತ ಹೇಳ್ತೀರಲ್ಲವಾ. ಬಟ್ ವಿ ಸಿ ಪೀಪಲ್ ಚೇಂಜಿಂಗ್. ಸೊ ಅವರ ಸ್ವಭಾವ ಯಾವುದು? ಕೆಟ್ಟವರಾದವರು ಒಳ್ಳೆಯವರಾದರು, ಒಳ್ಳೆಯವರಾದವರು ಕೆಟ್ಟವರಾದಾಗ ಅವರ ಸ್ವಭಾವ ಯಾವುದಂತೆ? ಕೆಟ್ಟವರಂತೆ, ಕೆಟ್ಟ ಸ್ವಭಾವ ಅಂತ ಹೇಳಕ್ಕಾಗತ್ತಾ, ಒಳ್ಳೆ ಸ್ವಭಾವ ಅಂತ ಹೇಳಕ್ಕಾಗತ್ತಾ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಶರೀರ ಮಾತ್ರ ಅನ್ಯಥಾತ್ವೇ ಸ್ವಜಾತಿಂ ಪುನರೇಷ್ಯತಿ ಅಂತೇಳಿ. ಅಂದ್ರೆ ಶರೀರ ಮಾತ್ರ ಅನ್ಯಥಾತ್ವೇ ಅಂದ್ರೆ ನಮಗೆ ಕರ್ಮಗಳ ಮೂಲಕವಾಗಿ ಅವರು ಸ್ವಭಾವ ಒಂದು ವಿಧವಾಗಿದ್ದರೂ ಕೂಡ ಮಿಕ್ಸ್ಚರ್ ಸ್ವಭಾವ ನಮ್ದು, ಯಾರು ಕೂಡ ಪೂರ್ತಿ ಸಾತ್ವಿಕ, ಪೂರ್ತಿ ರಾಜಿಕ, ಪೂರ್ತಿ ತಾಮಸಿಕ ಇರೋದಿಲ್ಲ. ಸಾರಿ, ಡಿಸ್ಕನೆಕ್ಟ್ ಆಗೋಯ್ತು, ಶುರು ಮಾಡೋಣ. ನಾನಾ ವಿಧವಾದ ಜೀವರಾಶಿಗಳು ಅವರವರ ಸ್ವಭಾವಕ್ಕೆ ತಕ್ಕಂತೆ ಪ್ರವರ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಬಹಳ ಜನ ಜೀವರಾಶಿಗಳು ಒಂದು ವಿಧವಾಗಿ ಕೆಟ್ಟವರಾದವರು ಒಳ್ಳೆಯವರಾಗಿ ಪರಿವರ್ತನೆ ಆಗೋದು, ಒಳ್ಳೆಯವರು ಕೆಟ್ಟವರಾಗಿ ಪರಿವರ್ತನೆ ಆಗೋದು ಇವೆಲ್ಲ ನೋಡ್ತೀವಲ್ವಾ, ಅದು ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಶರೀರ ಮಾತ್ರ ಅನ್ಯಧಾತ್ವೇ ಸ್ವಜಾತಿ ಪುನರೇಷ್ಯತಿ ಅಂತೇಳಿ. ಅಂದ್ರೆ ಶರೀರ ಮಾತ್ರ ಅಂದ್ರೆ ತಮ್ಮ ದೇಹದಲ್ಲಿ, ಅಂದ್ರೆ ದೇಹ ವ್ಯಾಪಾರಗಳು ಮಾಡುವಾಗ ಜೀವನದಲ್ಲಿ ದೇರ್ ಇಸ್ ಸಮ್ ಫ್ಲಕ್ಚುಯೇಷನ್ಸ್ ಇರುತ್ತೆ. ಅಂದ್ರೆ ಈ ಉದಾಹರಣೆಗೆ ಅಜಮಿಳ, ಅಜಮಿಳ ಬಹಳ ಒಳ್ಳೆ ಜೀವ, ಯೋಗ್ಯನಾದ ಜೀವ, ಆದರೂ ಕೂಡ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಆ ಪ್ರಾರಬ್ಧ ಕರ್ಮ ಕೂಡ ಮತ್ತು ಅವರ ಸ್ವಭಾವಕ್ಕೆ ತಕ್ಕಂತೆ, ನಾವು ಪೂರ್ಣವಾಗಿ ಸಾತ್ವಿಕತ್ವವೋ ಪೂರ್ಣ ರಾಜಿಕ ಪೂರ್ಣ ತಾಮಸಿಕ ಇರೋದಿಲ್ಲ, ಮಿಕ್ಸ್ಚರ್ ಇರುತ್ತೆ ನಮ್ಮಲ್ಲಿ. ಆ ಕಾರಣದಿಂದ ಸ್ವಲ್ಪ ಹಾಗೆ ಹೀಗೆ ನಾವು ಆ ಕಡೆ ಈ ಕಡೆ ಹೋಗ್ತೀವಿ, ಕೊನೆಗೆ ನಮ್ಮ ಸ್ವಭಾವ ಹೇಗಿದೆ ಅಲ್ಲಿಗೆ ಹೋಗಿ ಸೇರ್ಕೊಳ್ತೀವಿ. ಆದರೆ ಜೀವನ ವ್ಯಾಪಾರ ಸಂದರ್ಭದಲ್ಲಿ ಬೇರೆ ಬೇರೆ ವಿಧವಾದ ಮಾರ್ಗಗಳನ್ನು ಹಿಡಿಯುವ ಒಂದು ಸಂದರ್ಭ ಬರುತ್ತೆ. ಆ ಪ್ರಾರಬ್ಧದ ಮೂಲಕವಾಗಿ ಅವರು ಈ ವಿಧವಾಗಿ ಶರೀರ ತಮ್ಮ ದೇಹ ವ್ಯಾಪಾರಗಳಲ್ಲಿ ಬೇರೆ ವಿಧವಾಗಿ ಪ್ರವರ್ತನೆ ಮಾಡಿದರೂ ಕೂಡ ಕೊನೆಗೆ ಸ್ವಜಾತಿಂ ಪುನರ್ಯಷ್ಯತಿ, ಪುನಃ ಸ್ವಜಾತಿಂ ಅಂದ್ರೆ ತಮ್ಮ ಸ್ವಭಾವ, ಜಾತಿ ಸ್ವಭಾವ, ತಮ್ಮ ತಮ್ಮಕ್ಕೆ ಅನುಗುಣವಾಗಿ ಅವರು ಮಾಯಾ ಮಾರ್ಗಗಳಕ್ಕೆ ಬಂದು ಸೇರ್ತಾರೆ. ತಾತ್ಕಾಲಿಕವಾಗಿ ಅಜಮಿಳನಂತೆ, ಅಜಮಿಳ ತಾನು ಒಳ್ಳೇದು ಯೋಗ್ಯವಾದ ಜೀವ ಆದರೂ ಕೆಟ್ಟ ಮಾರ್ಗಕ್ಕೆ ಹೋದ, ತಾತ್ಕಾಲಿಕವಾಗಿ ಟೆಂಪರರಿಯಾಗಿ ಮತ್ತು ಒಳ್ಳೆ ಮಾರ್ಗಕ್ಕೆ ಬಂದುಬಿಟ್ಟ. ಅದೇ ವಿಧವಾಗಿ ಬಹಳ ಜನ ಕೆಟ್ಟವರಾದವರು ಅವರು ತಾತ್ಕಾಲಿಕವಾಗಿ ಒಳ್ಳೆ ಕೆಲಸವನ್ನು ಮಾಡಬಹುದು, ಆದರೆ ಮತ್ತು ಅವರ ಸ್ವಭಾವಕ್ಕೆ ತಕ್ಕಂತೆ ಅವರು ಕೆಟ್ಟ ಮಾರ್ಗಕ್ಕೆ ಹೊರಟೋಗ್ತಾರೆ. ದಟ್ ಈಸ್ ಬಿಕಾಸ್ ದೇ ಜಸ್ಟ್ ಟೆಂಟ್ ಟು ಗೋ ಅಕಾರ್ಡಿಂಗ್ ಟು ದೇರ್ ಓನ್ ಸ್ವಭಾವ. ಪರಮಾತ್ಮ ಅವರಿಗೆ ತಕ್ಕಂತೆ, ಅವರ ಸ್ವಭಾವಕ್ಕೆ ತಕ್ಕಂತೆ ಪ್ರೇರಣೆಯನ್ನು ಕೊಡ್ತಾನೆ. ಅದೇ ವಿಧವಾಗಿ ಉತ್ತಮ ಮುಕ್ತಿ ಯೋಗ್ಯಾಸ್ತು, ಶ್ರುತಿ ಯೋಗ್ಯಾಸ್ತು ಮಧ್ಯಮಾಹ, ಅಪರೇ ಅಂಧತಮೋ ಯೋಗ್ಯಾಹ ಪ್ರಾಪ್ತಿ ಸಾಧನ ಪೂರ್ತಿತಃ. ಉತ್ತಮರಾದವರು ಮುಕ್ತಿ ಯೋಗ್ಯರಾಗಿದ್ದಾರೆ, ಮೋಕ್ಷಕ್ಕೆ ಹೋಗ್ತಾರೆ. ಶ್ರುತಿ ಅಂದ್ರೆ ಸಂಸಾರ, ಸಂಸಾರ ಯೋಗ್ಯರಾಗಿದ್ದಾರೆ ಮಧ್ಯಮರಾದವರು, ಮಧ್ಯಮ ಮಿಡಲ್ ನಲ್ಲಿ ಕ್ಯಾಟಗರಿ ಇರುವವರು ಸಂಸಾರ ಯೋಗ್ಯರು. ಅಪರೇ ಅಂದ್ರೆ ಕಳಾಗಿರುವಂತಹ ಅವರು ಅಂಧತಮೋ ಯೋಗ್ಯಾಹ ಅಂದ್ರೆ ಕೆಟ್ಟದ ಸ್ವಭಾವ ಉಳ್ಳವರು ಅಂಧತಮಸ್ಕೆ ಯೋಗ್ಯರಾಗಿದ್ದಾರೆ. ಅವರು ಪ್ರಾಪ್ತಿ ಸಾಧನ ಪೂರ್ತಃ, ತಮ್ಮ ತಮ್ಮ ಯೋಗ್ಯವಾದ ಸ್ಥಾನವನ್ನು ಹೊಂದುತ್ತಾರೆ ಅವರು ಸಾಧನೆಯನ್ನು ಮಾಡಿದ ನಂತರ. ಆ ವಿಧವಾಗಿದ್ದರೆ ಎಲ್ಲರೂ ಪೂರ್ತಿ ಅಭಾವೇನ ಸರ್ವೇಷಾಂ ಅನಾದಿ ಸಂಸ್ಕೃತಿ ಸುತ. ನಮಗೊಂದು ಸಂದೇಹ ಬರುತ್ತೆ, ಹಾಗೇನ್ರಿ ಎಲ್ಲರೂ ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವರವರ ಮಾರ್ಗಗಳಿಗೆ ಹೋಗಿ ಅವರವರ ಮುಕ್ತಿ ಮೋಕ್ಷ ಇಲ್ಲ ನಿತ್ಯ ಸಂಸಾರದ ಸ್ಥಿತಿ ಪರಾಕಾಷ್ಠ ಸ್ಥಿತಿ ಇಲ್ಲ ಅಂಧತಮಸ್ಸು ಹೊಂದಿಬಿಟ್ಟ ಮೇಲೆ ದೇರ್ ವೋಂಟ್ ಬಿ ಎನಿಬಡಿ ಲೆಫ್ಟ್. ಈ ಸೃಷ್ಟಿ ಕಾರ್ಯ ಹೇಗೆ ನಡೆಯುತ್ತೆ? ಈ ಸೃಷ್ಟಿಯಲ್ಲಿ ಎಲ್ಲರೂ ಅವರವರ ಗಮ್ಯಸ್ಥಾನಕ್ಕೆ ಸೇರಿದ ನಂತರ ಪರಮಾತ್ಮನಿಗೆ ಏನು ಕೆಲಸ ಇರೋದಿಲ್ಲ, ದೇವರು ಸುಮ್ಮನೆ ಕೂತಿರಬೇಕು. ಪರಮಾತ್ಮ ಅವರವರ ಗಮ್ಯಸ್ಥಾನಗಳಿಗೆ ಎಲ್ಲರನ್ನು ಸೇರಿಸಿದ ಮೇಲೆ ಪರಮಾತ್ಮ ಏನು ಮಾಡ್ತಾನೆ? ಏನು ಮಾಡುವುದಿಲ್ಲವಾ? ಸುಮ್ಮನೆ ಇರ್ತಾನ? ಏನು ಈ ವಿಚಾರ, ವಾಟ್ ಈಸ್ ದಿಸ್ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಪೂರ್ತಿ ಅಭಾವೇನ ಸರ್ವೇಷಾಂ ಅನಾದಿ ಸಂಸ್ಕೃತಿ ಸ್ಮೃತ. ಈ ಸಂಸಾರ, ಈ ಜಗತ್ತನ್ನೋದು ಅಂದ್ರೆ ಜಗತ್ತು ಸೃಷ್ಟಿ ಮಾಡ್ತಾನೆ ಮತ್ತು ಸಂಹಾರ ನಡೆಯುತ್ತೆ, ಎಲ್ಲವೂ ನಡೆಯುತ್ತೆ. ಇಂತಹ ಈ ಜಗತ್ತಿನ ವ್ಯಾಪಾರ ಅನ್ನೋದು ಪೂರ್ತಿ ಆಗುವುದು ಅನ್ನೋದು ಇಲ್ಲೇ ಇಲ್ಲ, ಮುಗಿಯುವುದು. ಈ ಜಗತ್ತಿನ ಸೃಷ್ಟಿ ಕಾರ್ಯಗಳು ಇಷ್ಟೇ ಆಯ್ತರಿ, ಈ ಪ್ರಪಂಚ, ಈ ಪರ್ಟಿಕ್ಯುಲರ್ ಪ್ರಪಂಚ ಮುಗಿದ ಮೇಲೆ ಎಲ್ಲಾ ಕತೆ ಮುಗಿತು ಅಷ್ಟೇ, ಮತ್ತು ಇನ್ನ ಯಾವ ಸೃಷ್ಟಿಯ ಕಾರ್ಯ ನಡೆಯುವುದಿಲ್ಲ ಅನ್ನೋದೇ ಇಲ್ಲ. ಪೂರ್ತಿ ಅಭಾವೇ ಸರ್ವೇಷಾಂ ಅನಾದಿ, ಅನಾದಿ ಕಾಲದಿಂದ, ಬಿಗಿನಿಂಗ್ಲೆಸ್ ಟೈಮ್, ಯಾವಾಗಲೂ ಇಂದ ಸೃಷ್ಟಿ ನಡೀತಾನೆ ಇದೆ. ಈ ಜೀವರಾಶಿಗಳು ಬೇರೆ ಬೇರೆ ಬರ್ತಾರೆ, ಅವರವರ ಗಮ್ಯಸ್ಥಾನಕ್ಕೆ ಸೇರ್ತಾರೆ, ಮತ್ತು ಬೇರೆ ಅಸುಜಸ್ತಿಯಲ್ಲಿರುವಂತ ಅವರು ಮತ್ತು ಸುಜಸ್ತಿಗೆ ಬರ್ತಾರೆ. ಈ ವಿಧವಾಗಿ ಯಾವತ್ತೂ ಮುಗಿಯುವುದು ಅನ್ನುವುದೇ ಇಲ್ಲ. ಆದ್ರೆ ಟೈಮ್ ಈಸ್ ಇನ್ಫೈನೈಟ್. ಇನ್ಫೈನೈಟ್ ಟೈಮ್ ನಲ್ಲಿ ಯಾವಾಗಲೂ ಒಂದು ಸಾರಿ ಟೈಮ್ ಅನ್ನೋದು ಹೋಗ್ತಾ ಇರುತ್ತೆ. ಎಷ್ಟು ಬ್ರಹ್ಮಾಂಡಗಳ ಸೃಷ್ಟಿ ನಡೆಯುತ್ತೆ, ಒಂದೊಂದು ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಅನೇಕ ಜೀವರಾಶಿಗಳು ಅವರವರ ಗಮ್ಯಸ್ಥಾನಕ್ಕೆ ಸೇರ್ತಾರೆ. ಸೊ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್, ಮೇ ಬಿ ಸೆವರಲ್ ಟ್ರಿಲಿಯನ್ಸ್ ಆಫ್ ಬ್ರಹ್ಮಾಂಡಗಳ ಸೃಷ್ಟಿ ಆದ ಮೇಲೆ ಆದರೂ ಮುಗಿದು ಬಿಡಬೇಕು, ಸೃಷ್ಟಿ ಅನ್ನೋದು ಮುಗಿದು ಬಿಡಬೇಕು. ದೇರ್ ವೋಂಟ್ ಬಿ ಎನಿ ಮೋರ್ ಜೀವರಾಶಿಸ್ ಲೆಫ್ಟ್. ಅಂತಹ ಸಿಚುಯೇಷನ್ ಬರುತ್ತಲ್ಲವಾ ಅಂತ ಹೇಳಿದ್ರೆ, ಬಿಕಾಸ್ ದ ಟೈಮ್ ಇಸ್ ಇನ್ಫೈನೆಟ್, ದ ಇನ್ಫೈನೆಟ್ನೆಸ್ ಆಫ್ ದ ಟೈಮ್ ವಿಲ್ ಮೇಕ್ ದ ಸೃಷ್ಟಿ ಎಂಡ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅಂತ ಹೇಳಿದ್ರೆ ಇಲ್ಲ. ಯಾಕಂದ್ರೆ ನಮ್ಮ ಶಾಸ್ತ್ರದಲ್ಲಿ ಇನ್ಫೈನೆಟ್ನೆಸ್ ನೇ ಕಂಪೇರ್ ಮಾಡಿದ್ದಾರೆ. ಜೀವರಾಶಿಗಳು ಅನಂತವೇ, ಕಾಲವೂ ಅನಂತವೇ, ಆದರೆ ಜೀವರಾಶಿಗಳ ಅನಂತತ್ವ ಕಾಲದ ಅನಂತತ್ವಕ್ಕಂತಲೂ ಜಾಸ್ತಿ. ಅಂದ್ರೆ ದ ಇನ್ಫೈನೆಟ್ನೆಸ್ ಆಫ್ ದ ಲಿವಿಂಗ್ ಬೀಯಿಂಗ್ಸ್ ಆರ್ ದ ಚೇತನಾಸ್ ಇಸ್ ಮೋರ್ ದ್ಯಾನ್ ದ ಇನ್ಫೈನೆಟ್ನೆಸ್ ಆಫ್ ದ ಟೈಮ್. ಟೈಮ್ಗೆ ಇರುವಂತಹ ಇನ್ಫಿನಿಟಿ ಕಂತಲೂ ಜೀವರಾಶಿಗಳ ಇನ್ಫೈನೆಟ್ನೆಸ್ ಜಾಸ್ತಿ. ಆ ಕಾರಣದಿಂದ ಅನಾದಿ ಕಾಲದಿಂದ ಸೃಷ್ಟಿ ನಡೀತಾ ಇದ್ರೂ ಕೂಡ ಅನಂತ ಕಾಲದವರೆಗೂ ಸೃಷ್ಟಿ ಹೋಗ್ತೇನೆ ಇರುತ್ತೆ, ಸೃಷ್ಟಿ ಎಂಡ್ ಆಗುವುದು ಅನ್ನೋದೇ ಇರೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಪೂರ್ತಿ ಅಭಾವೇನ ಸರ್ವೇಷಾಂ ಅನಾದಿ ಸಂಸ್ಕೃತಿ ಸ್ಮೃತ ನೈವ ಪೂರ್ತಿಶ್ಚ ಸರ್ವೇಷಾಂ ನಿತ್ಯ ಕಾಲ ಹರಿಚ್ಛಯ, ಹರಿಯ ಇಚ್ಛೆಯಂತೆ ನಿತ್ಯ ಕಾಲವು ಅನಾದಿದಿಂದ ಅನಂತ ಕಾಲದವರೆಗೂ ಎಲ್ಲ ಕಾಲಗಳಲ್ಲಿಯೂ ಕೂಡ ಎಲ್ಲರಿಗೂ ಕೂಡ ಈ ಸೃಷ್ಟಿ ಕಾರ್ಯಕ್ರಮ ನಡೀತಾನೆ ಇರುತ್ತೆ, ಪೂರ್ತಿ ಆಗುವುದು ಅನ್ನೋದು ಅವರವರ ಸಾಧನೆ, ಒಬ್ಬೊಂದು ವ್ಯಕ್ತಿಯ ಸಾಧನೆ ಪೂರ್ತಿ ಆಗುತ್ತೆ ಹೊರತು ಎಲ್ಲರ ಸಾಧನೆಯೂ ಪೂರ್ತಿ ಆಗುದು. ಸರ್ವೇಷಾಂ ಪೂರ್ತಿಸ್ಸ ನೈವ, ಎಲ್ಲರ ಸಾಧನೆಯೂ ಪೂರ್ತಿ ಆಗಿತು ಅನ್ನೋದು ಇಲ್ಲವೇ ಇಲ್ಲ ಅಂತೇಳಿ. ಅತಃ ಅನುವರ್ತತೆ ನಿತ್ಯಂ ಸಂಸಾರೋ ಅಯಂ ಅನಾದಿಮಾನ್. ಅನುವರ್ತತೆ ಅಂದ್ರೆ ಅತಃ ಈ ಕಾರಣದಿಂದ ಅನಿತ್ಯಂ ಯಾವಾಗಲೂ, ಅನುವರ್ತತೆ ಅನುವರ್ತಿಸುತ್ತೆ ಅಂದ್ರೆ ನಡೀತಾ ಇರುತ್ತೆ, ಸಂಸಾರವು ಅನಾದಿಮಾನ್ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಸಂಸಾರ ಅನ್ನೋದು ನಡೀತಾನೆ ಇರುತ್ತೆ. ಅತಃ ಆ ಕಾರಣದಿಂದ ಅಧಮಾನಾಂ ಜೀವಾನಾಂ, ಅಧಮರಾದಂತಹ ಜೀವರಾಶಿಗಳ ಮಿಥ್ಯಾ ಜ್ಞಾನಾದಯ ಅಖಿಲಾಹ, ಮಿಥ್ಯಾ ಜ್ಞಾನ ಮುಂತಾದವು ಸಮಸ್ತವಾದವು ಕೂಡ ಅವರವರ ಸ್ವಾಭಾವಿಕ ಗುಣಾಜ್ಞೇಯ, ಅವರವರ ಸ್ವಭಾವದಲ್ಲಿ. ನಮಗೆ ಯಾವಾಗಲೂ ಸಿಂಪತಿ ಯಾನ್ರಿ, ಪಾಪ ಕೆಟ್ಟವರಿರ್ತಾರೆ, ಕಲಿಪುರುಷ ಇಂತಹದವರು ಇರ್ತಾರೆ, ಅವರನ್ನು ಕೂಡ ಪರಮಾತ್ಮ ಪರಿವರ್ತನೆ ಕೊಳಿಸಿಬಿಟ್ಟು ಅವರನ್ನು ಕೂಡ ಮೋಕ್ಷಕ್ಕೆ ಕೊಟ್ಕೊಂಡು ಹೋಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಭಾವನೆ ಬಹಳ ಜನಕ್ಕೆ ಬರ್ತಾ ಇರುತ್ತೆ. ಆದ್ರೆ ಅದು ಸಾಧ್ಯವಿಲ್ಲ. ಯಾಕಂದ್ರೆ ಪರಮಾತ್ಮ ತಾನು ಸ್ವತಂತ್ರನಾಗಿದ್ದಾನೆ ಅನ್ನೋ ಕಾರಣದಿಂದ ಸ್ವಾಭಾವಿಕ ಗುಣವನ್ನೇ ಬದಲಾವಣೆ ಮಾಡುವುದಿಲ್ಲ. ಯಾಕೆ ಅಂದರೆ ಅದು ಸ್ವಾಭಾವಿಕವಾದ ಗುಣ, ಅಂದ್ರೆ ಅವರಲ್ಲಿ ಹಾಗೇ ಇದೆ. ದೇ ಆರ್ ಲೈಕ್ ದಟ್ ಓನ್ಲಿ. ಅವರನ್ನು ಪರಿವರ್ತನೆ ಮಾಡುವುದು ಅಂತ ಹೇಳಿದರೆ ಅವರನ್ನು ಸಂಹಾರ ಮಾಡಿ ಇನ್ನೊಂದು ಜೀವ ಸೃಷ್ಟಿ ಮಾಡುವಂತಾಗತ್ತೆ. ಆ ಕಾರಣದಿಂದ ಸ್ವಾಭಾವಿಕ ಗುಣಗಳನ್ನು ಪರಮಾತ್ಮ ಯಾವತ್ತೂ ಪರಿವರ್ತನೆ ಮಾಡುವುದಿಲ್ಲ. ಇದನ್ನು ನಾವು ತಿಳ್ಕೋಬೇಕು. ಮಧ್ಯಮರ್ತಿಯೇಶು ಮಿಶ್ರಿತ, ಮಧ್ಯದಲ್ಲಿರುವಂತಹ ಮನುಷ್ಯರಲ್ಲಿ ಇದು ಮಿಶ್ರವಾಗಿರುತ್ತೆ. ಅಂದರೆ ಆ ವಿಧವಾಗಿ ಒಳ್ಳೆಯೂ ಇರೋದಿಲ್ಲ, ಕೆಟ್ಟ ಗುಣ ಇರೋದಿಲ್ಲ, ಸಂದೇಹ ನಿತ್ಯ ಸಂಶಯವಾಗಿದ್ದು ನಿತ್ಯ ಸಂಸಾರದಲ್ಲಿ ಇಡುವಂತೆ ಇರುತ್ತೆ. ತತ್ವಜ್ಞಾನಂ ವಿಷ್ಣು ಭಕ್ತಿ ಇತ್ಯಾದ್ಯ ದೇವತಾದಿಷು, ದೇವತಾದಿಗಳಲ್ಲಿ ತತ್ವಜ್ಞಾನವು ವಿಷ್ಣು ಭಕ್ತಿ ಇತ್ಯಾದಿ ಗುಣಗಳು ತುಂಬಿ ಇರುತ್ತೆ ಅನ್ನುವ ವಿಷಯವನ್ನು, ಈ ವಿಧವಾಗಿ ಪ್ರಕೃತಿಯ ಗುಣಗಳು ಅನ್ನುವ ವಿಷಯ ಬಗ್ಗೆ ಆಚಾರ್ಯ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದಾದ ಮೇಲೆ ಕಾರ್ಯತೇಹಿ ಅವಶಃ ಕರ್ಮ ಸರ್ವೈಹಿ ಸ್ವೈಹಿ ಪ್ರಾಕೃತೈಹಿ ಗುಣೈಹಿ ಕಾರ್ಯತೆ, ಮಾಡಿಸುತ್ತಾನೆ ಪರಮಾತ್ಮ. ಮಾಡಿಸಿದಾಗ ಜೀವರಾಶಿಗಳು ಮಾಡುತ್ತಾರೆ. ಏನು ಅವಶಃ ಅಂದ್ರೆ ಆ ಅಂದ್ರೆ ಆ ನಾಮಕನಾದ ಪರಮಾತ್ಮ, ಪರಮಾತ್ಮನ ವಶದಲ್ಲಿರ್ತಾರೆ. ಆ ವಶಃ ಜೀವರು ಅವಶರು, ಅಂದ್ರೆ ಅವರು ತಮ್ಮ ವಶದಲ್ಲಿ ಇರುವುದಿಲ್ಲ. ದೇ ಡೋಂಟ್ ಹ್ಯಾವ್ ದೇರ್ ಓನ್ ಕಂಟ್ರೋಲ್ ಆನ್ ದೆಮ್ಸೆಲ್ಸ್ ಅಂಡ್ ದೇ ಆರ್ ಕಂಟ್ರೋಲ್ಡ್ ಬೈ ಪರಮಾತ್ಮ. ಅದಕ್ಕೆ ಅವಶ ಅನ್ನುವ ಶಬ್ದಕ್ಕೆ ಎರಡರ್ಥ. ಆ ನಾಮಕ ಪರಮಾತ್ಮನಿಂದ ಪರಮಾತ್ಮನಿಗೆ ವಶರಾದವರು ಅವಶರು, ಇಲ್ಲ ಅವಶರು ತಮ್ಮಕ್ಕೆ ತಾವೇ ವಶರ ಆಗಿಲ್ಲ, ಆ ಕಾರಣದಿಂದ ಅವರು ಅವಶರು. ಆ ವಿಧವಾಗಿ ಅವರ ಕರ್ಮಗಳನ್ನು ಸರ್ವೈಹಿ ಸ್ವೈಹಿ ಪ್ರಾಕೃತೈಹಿ ಗುಣೈಹಿ ಕಾರ್ಯತೆ, ಸರ್ವ ಕರ್ಮಗಳನ್ನು ಪ್ರಾಕೃತಿ ಜೀವರಾಶಿಗಳ ಪ್ರಕೃತ ಅವರಿಗೆ ಸಂಬಂಧಪಟ್ಟ ಗುಣಗಳಿಂದ ತಕ್ಕಂತೆ ಪರಮಾತ್ಮ ಮಾಡಿಸುತ್ತಾನೆ. ಜೀವರಾಶಿಗಳು ತಾವು ಅಸ್ವತಂತ್ರವಾಗಿ ಮಾಡ್ತಾರೆ. ಸ್ವಾಭಾವಿಕ ಗುಣಾನೇತಾನ್ ಹೇತು ಕೃತ್ವೈವ ವಿಷ್ಣು, ವಿಷ್ಣುವಿನಿಂದ ಈ ಜೀವರಾಶಿಗಳ ಸ್ವಾಭಾವಿಕ ಗುಣಗಳನ್ನೇ ಆಧಾರವಾಗಿ ಇಟ್ಟುಕೊಂಡು, ಹೇತುವಾಗಿಟ್ಟುಕೊಂಡು, ಅದರ ಮೂಲಕವಾಗಿ ಅದಕ್ಕೆ ತಕ್ಕಂತೆ ಅದಕ್ಕೆ ಅನುಗುಣವಾಗಿ ಪರಮಾತ್ಮ ಎಲ್ಲವನ್ನು ಮಾಡಿ ಮಾಡಿಸುತ್ತಾನೆ. ಆ ವಿಧವಾಗಿ ಕ್ರಿಯಮಾಣೇಶು ಕರ್ಮಸು, ಕರ್ಮಸು ಕ್ರಿಯಮಾಣೇಶು ಕರ್ತಾಹಮಿತಿ ಮೂಢದೀಹಿ ಮನ್ಯತೆ. ಮೂಢಬುದ್ಧಿ ಉಳ್ಳವನು ಅಂದರೆ ಯಾರಾದರೆ ಸರಿಯಾದ ತಿಳುವಳಿಕೆ ಇಲ್ಲವೋ ಅಂತಹ ಮೂಢಬುದ್ಧಿ ಮಾತ್ರ ಎಲ್ಲ ಪರಮಾತ್ಮನಿಂದ ಮಾಡಲ್ಪಟ್ಟ ಕರ್ಮಗಳಲ್ಲಿ ಅಹಂಕರ್ತ ಇತಿ ಮನ್ಯತೆ, ನಾನೇ ಕರ್ತ, ನಾನು ಸ್ವತಂತ್ರ ಕರ್ತ, ನಾನು ಕರ್ತ, ಜೀವೋಪಿ ಕರ್ತ ಅಂತ ಹೇಳಿದ್ರೆ ಜೀವ ಏವ ಕರ್ತ ಅಂತ, ಇಲ್ಲ ಜೀವ ಸ್ವತಂತ್ರ ಕರ್ತ ಅಂತ ಭಾವನೆ ಮಾಡಕೂಡದು. ಕರ್ತ ಅಹಮಿತಿ ಮೂಢದೀಹಿ ಮನ್ಯತೆ, ಮೂಢಬುದ್ಧಿ ಉಳ್ಳವನು ಮಾತ್ರ ಆ ವಿಧವಾಗಿ ಭಾವನೆ ಮಾಡ್ತಾನೆ. ತತ್ವವಿತ್ ತತ್ವವನ್ನು ತಿಳಿದವನು ಜ್ಞಾನಿಯಾದವನು. ವಿಷ್ಣೋ ಗುಣಾಹ ಇಚ್ಛಾದಯ ತು ಯೇ ಸ್ವಾಭಾವಿಕೇಶು ಜೀವಸ್ಯ ಕಾಮಾದ್ಯೇಶು ಸದೈವತು ಪ್ರೇರಕತ್ವೇನ ವರ್ತತೆ. ಅಂದರೆ ಜ್ಞಾನಿಯಾದವನು ಏನನ್ನು ತಿಳ್ಕೊಂಡಿದ್ದಾನೆ, ವಿಷ್ಣುವಿನ ಇಚ್ಛಾದಿ ಗುಣಗಳು, ಪರಮಾತ್ಮ ಇಚ್ಛಾ ಜ್ಞಾನ ಕ್ರಿಯಾ ಇತ್ಯಾದಿ ಸ್ವತಂತ್ರ ಗುಣಗಳು ಯಾವುದಾದರೆ ಪರಮಾತ್ಮನಲ್ಲಿ ಇದೋ ಅವೆಲ್ಲವೂ ಕೂಡ ಸ್ವಾಭಾವಿಕೇಶು ಜೀವಸ್ಯ ಕಾಮಾದ್ಯೇಶು, ಜೀವರಾಶಿಗಳ ಸಮಸ್ತ ಜೀವರಾಶಿಗಳ ಸ್ವಭಾವ ಸಿದ್ಧವಾದಂತಹ ಕಾಮಾದ್ಯಾಹ ಅಂದ್ರೆ ಏನು, ಕಾಮ ಅಂದ್ರೆ ಇಚ್ಛಾ, ಕಾಮ ಅನ್ನುವ ಶಬ್ದಕ್ಕೆ ಇಚ್ಛಾ ಅನ್ನೋ ಅರ್ಥ ಇದೆ. ಕಾಮಾದ್ಯೇಶು ಜೀವರಾಶಿಗಳ ಇಚ್ಛಾದಿ ಗುಣಗಳಲ್ಲಿ ವರ್ತಂತೆ ಸದೈವತು ಪ್ರೇರಕತ್ತೇನ ವರ್ತಂತೆ. ಅಂದ್ರೆ ಜೀವರಾಶಿಗಳಿಗೆ ಮತ್ತೆ ಇಚ್ಛಾದಿ ಗುಣಗಳಿಲ್ಲವೇನ್ರಿ, ಇದೆ, ಜೀವನಿಗೂ ಇಚ್ಛಾದಿ ಗುಣಗಳಿದೆ, ಆದ್ರೆ ಅವು ಸ್ವತಂತ್ರವಲ್ಲ. ಜೀವರಾಶಿಯ ಇಚ್ಛೆ, ಜೀವರಾಶಿಯ ಜ್ಞಾನ, ಜೀವರಾಶಿಯ ಕ್ರಿಯಾ ಇತ್ಯಾದಿ ಗುಣಗಳಲ್ಲಿ ಪರಮಾತ್ಮನ ಇಚ್ಛಾ ಜ್ಞಾನ ಕ್ರಿಯಾದಿ ಗುಣಗಳು ನೆಲೆಸಿ ಇದ್ದು ಪ್ರೇರಣೆಯನ್ನು ಮಾಡ್ತಾ ಇರುತ್ತೆ. ಪರಮಾತ್ಮ ಅವನ ಎಲ್ಲ ರಕಗಳಿಂದಲೂ ಅವನೇ ರಕ, ರಕ ಅಂದ್ರೆ ಮೋಡ್ಸ್, ಇನ್ ಎವರಿ ಮೋಡ್ ಹೀಸ್ ಎ, ಅವನೇ ಮಾಡಿಸ್ತಾನೆ. ನಿಜವಾಗಿ ನೋಡಿದ್ರೆ ಅವನು ಸರ್ವ ಪ್ರೇರಕ, ಅವನು ಪ್ರೇರಕ, ಅವನೇ ಅವನೇ ಕಾರಕ, ಅವನೇ ಅಂದ್ರೆ ಏನು, ನಮ್ಗೆ ಪ್ರೇರಣೆ ಕೊಡುವವನು ಪರಮಾತ್ಮ, ಎಲ್ಲ ವಿಷಯಗಳಲ್ಲಿಯೂ ಕಾರಣಭೂತನಾದವನು ಪರಮಾತ್ಮ. ಸೊ ಅವನೇ ಪ್ರೇರಕ, ಕಾರಕ, ಸ್ಮಾರಕ, ಮಾರಕ, ಮಾರಕ ಅಂದ್ರೆ ಸಂಹಾರಕ, ಅದೇ ವಿಧವಾಗಿ ಭಯ ವಾರಕ, ಭವ ತಾರಕ ಅವನೇ, ದುಃಖ ಹಾರಕ, ಸುಖಪೂರಕ ಅವನೇ. ಈ ವಿಧವಾಗಿ ಎಲ್ಲ ವಿಧವಾಗಿ ಪರಮಾತ್ಮನೇ ನಮಗೆ ಮಾಡಿ ಮಾಡಿಸ್ತಾನೆ ಅಂತ ಹೇಳಿದರೆ, ಮತ್ತೆ ನಮ್ಮದೇನಿದಿರಿ ಅಲ್ಲಿ ಅಂತ ಹೇಳಿದರೆ, ನಾವು ಅಸ್ವತಂತ್ರರಾಗಿದ್ದರೂ ಕೂಡ ಪರಮಾತ್ಮನೇ ಎಲ್ಲ ಮಾಡಿಸ್ತಾನ. ಆದ ಕಾರಣದಿಂದ ಅವನಿದೇ ಮಾಡಿಸ್ತಾನೆ ಅನ್ನುವ ತಿಳುವಳಿಕೆ ಪರಮಾತ್ಮನ ಅನುಗ್ರಹದಿಂದಲೇ ಆಗತ್ತೆ. ಆ ಕಾರಣದಿಂದ ಆ ತಿಳುವಳಿಕೆ ನನಗೆ ಕೊಡಪ್ಪ ಅಂತ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಬೇಕು. ಆ ಸ್ವಭಾವ ನಮಗಿದ್ದರೆ ನಾವು ಆ ಪ್ರಾರ್ಥನೆಯನ್ನು ಮಾಡಿ ಆ ಜ್ಞಾನವನ್ನು ಸಂಪಾದಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಆ ಕಾರಣದಿಂದ ನಮಗೆ ಪ್ರೇರಣೆ ಕೊಡುವವನು ಪರಮಾತ್ಮ, ಎಲ್ಲ ಕಾರ್ಯಗಳಲ್ಲಿ ಕಾರಣಭೂತನಾದವನು ಪರಮಾತ್ಮ. ಆ ಸ್ಮರಣೆಯನ್ನು ನಮಗೆ ತಂದು ಕೊಡುವಂತಹ ಸ್ಮಾರಕನ ಮನೆಯ ಆಗಿದ್ದಾನೆ. ಅವೆಲ್ಲವೂ ಕೂಡ ಮಾಡಿದ ಮೇಲೆ ನಾವು ನಮಗೆ ಈ ಲಿಂಗದೇಹವನ್ನು ಭಂಗಗೊಳಿಸಿ ನಮಗೆ ಈ ಸಂಸಾರ ಜಗತ್ತಿನ ಸಂಹಾರ ಕಾರ್ಯವನ್ನು ಮಾರಕ ಕಾರ್ಯವನ್ನು ಅವನೇ ಮಾಡಿಸ್ತಾನೆ. ಮಾರಕ ಸಂಹಾರಕ ಅವನೇ ಆಗಿದ್ದಾನೆ. ಮತ್ತೆ ಇಷ್ಟೆಲ್ಲ ಅವನೇ ಮಾಡ್ತಾನಂದ್ರೆ ನಮ್ಗೆ ಏನು ಇಲ್ಲ ಅಂದ್ರೆ ನಮ್ಗೆ ಭಯವಾಗತ್ತೆ ರೀ ಅಂತ ಹೇಳಿದ್ರೆ, ಆ ಭಯವನ್ನು ನಿವಾರಣೆ ಮಾಡುವನು ಭಯವಾರಕನವನೇ ಆಗಿದ್ದಾನೆ. ಈ ಸಂಸಾರವನ್ನು ಭವನನ್ನು ಸಾಗರವನ್ನು ದಾಟಿಸುವನು ಆಗಿದ್ದಾನೆ. ಆದ ಕಾರಣದಿಂದ ಅವನು ಭವತಾರಕನವನೇ ಆಗಿದ್ದಾನೆ. ಅವನು ಈ ಸಂಸಾರದಿಂದ ನಮಗೆ ಮೋಕ್ಷಕ್ಕೆ ಹೋಗಬೇಕಂದ್ರೆ ಆ ಮೋಕ್ಷದಲ್ಲಿ ದುಃಖವನ್ನು ಪೂರ್ತಿಯಾಗಿ ಅಂದ್ರೆ ಲಿಂಗಭಂಗದಿಂದ ದುಃಖ ಸಮಾಪ್ತಿ ಆಗಿಬಿಡುತ್ತೆ. ದುಃಖವು ಇರುವುದಿಲ್ಲ, ಕೇವಲ ಸುಖಪೂರ್ಣವಾದ ನಮಗೆ ಸ್ವಭಾವಭೂತವಾದಂತಹ ಜೀವಕ್ಕೆ ನೈಜವಾದ ಸುಖ ಯಾವುದಿರುತ್ತೋ ಅದನ್ನು ಕೊಡ್ತಾನೆ. ಆದ ಕಾರಣದಿಂದ ಅವನು ದುಃಖ ಹಾರಕವೂ ಸುಖಪೂರಕನವನೇ ಆಗಿದ್ದಾನೆ. ಈ ವಿಧವಾಗಿ ಎಲ್ಲ ವಿಧವಾಗಿ ಪರಮಾತ್ಮ ನಮ್ಮನ್ನು ನಮ್ಮಿಂದ ಎಲ್ಲವನ್ನು ಮಾಡಿಸುತ್ತಾನೆ ಅನ್ನೋ ತಿಳುವಳಿಕೆ ನಮಗೆ ಮುಖ್ಯವಾಗಿರಬೇಕು. ಈ ವಿಧವಾಗಿ ಪ್ರೇರಕತ್ವೇನ ವರ್ತಂತೆ ಸ್ವಾತಂತ್ರ್ಯ ಮಮ ನಕ್ವಚಿತ್ ಅಂತೇಳಿ, ಅಂದ್ರೆ ಜ್ಞಾನಿಗಳಾದವರು ತತ್ವವಿತ್ತುಗಳಾದವರು ಏನಂತ ತಿಳ್ಕೊಳ್ತಾರೆ, ವಿಷ್ಣುವಿನ ಇಚ್ಛಾದಿ ಗುಣಗಳು ನಮ್ಮ ಜೀವರಾಶಿಗಳ ಸಮಸ್ತ ಜೀವರಾಶಿಗಳ ಇಚ್ಛಾದಿ ಗುಣಗಳಲ್ಲಿಯೇ ನೆಲೆಸಿದ್ದು ಅವರ ಸ್ವಭಾವಕ್ಕೆ ಅನುಗುಣವಾಗಿ ಸದೈವ ಎಲ್ಲ ಕಾಲಗಳಲ್ಲಿಯೂ, ಅಂದ್ರೆ ಒಂದು ಕ್ಷಣವೂ ನಮಗೆ ಸ್ವಾತಂತ್ರ್ಯ ಇಲ್ಲ, ಎಲ್ಲ ಕಾಲಗಳಲ್ಲಿಯೂ ಸದೈವ ಪ್ರೇರಕತ್ವೇನ ಪ್ರೇರಕ ಶಕ್ತಿಯಿಂದ ಪರಮಾತ್ಮ ವರ್ತಂತೆ ವರ್ತನೆ ಮಾಡುವಂತೆ ಪ್ರವರ್ತಿಸುವಂತೆ ಮಾಡ್ತಾನೆ ಪರಮಾತ್ಮ. ಸ್ವಾತಂತ್ರ್ಯಂ ಮಮ ನ ಕ್ವಚಿತ್, ಯಾವ ವಿಧವಾಗಿಯೂ ಯಾವಾಗಲೂ ನನಗೆ ಸ್ವಾತಂತ್ರ್ಯ ಅನ್ನೋದು ಇಲ್ಲವೇ ಇಲ್ಲ. ನ ಕ್ವಚಿತ್ ಇತಿ ಮತ್ವಾ, ಈ ವಿಧವಾಗಿ ತಿಳಿದವನಾಗಿ ನ ಸಕ್ತಃ ಸ್ಯಾತ್, ಜ್ಞಾನಿಯಾದವನು ತತ್ವವಿತ್ತಾದವನು ಜೀವನದಲ್ಲಿ ತಾನು ಯಾವುದಕ್ಕೂ ಕೂಡ ಅಹಂಕಾರ ಮಮಕಾರಗಳಿಗೆ ಒಳಗಾಗದೆ ಪರಮಾತ್ಮನಿಗೆ ಇದೆಲ್ಲವೂ ಸೇರಿದ್ದು ಅವನೇ ಮಾಡಿಸ್ತಾನೆ ಅನ್ನುವ ಭಾವನೆಯಿಂದ ಇದ್ದಾಗ ಪರಮಾತ್ಮ ಪ್ರೀತೋ ಅಸ್ಯ ಭವತಿ ಪ್ರಭು, ಪ್ರಭು ಪ್ರೀತಃ ಅಸ್ಯ ಭವತಿ, ಅಸ್ಯ ಈ ಜೀವರಾಶಿ ಮೇಲೆ ಇವನು ಸರಿಯಾಗಿ ನೆಲೆಸಿ ಪ್ರವರ್ತನೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ತಿಳಿದವನಾಗಿ ಅಂದ್ರೆ ಪರಮಾತ್ಮನಿಗೆ ಎಲ್ಲ ತಿಳಿದಿದೆ, ಪರಮಾತ್ಮನೇ ಮಾಡಿಸುತ್ತಾನೆ, ಮತ್ತೆ ತಿಳಿಯುವುದೇನರಿ ಅಂತ ಹೇಳಿದರೆ ಪರಮಾತ್ಮ ಪ್ರೀತನಾಗುತ್ತಾನೆ ಅಂತ ಹೇಳಿದರೆ ಪರಮಾತ್ಮ ಉತ್ತಮರಾದ ಜೀವರಾಶಿಗಳಿಂದ ಯೋಗ್ಯರಾದ ಜೀವರಾಶಿಗಳಿಂದ ಅವರ ಸ್ವಭಾವಕ್ಕೆ ತಕ್ಕಂತೆ ಮಾಡಿಸಿ ಅವರಿಂದ ತಾನು ಮತ್ತು ತಾನೇ ಮಾಡಿಸ್ತಾನೆ, ತಾನೇ ಪ್ರೀತನಾಗುತ್ತಾನೆ, ತಾನೇ ಅದಕ್ಕೆ ತಕ್ಕಂತೆ ಫಲೆಯನ್ನು ಕೊಡ್ತಾನೆ. ಈ ವಿಧವಾಗಿ ಸರ್ವತಂತ್ರ ಸ್ವತಂತ್ರನಾದ ಪರಮಾತ್ಮನ ವಿಧಾನವು ಅತಿ ವಿಚಿತ್ರವಾದದ್ದು. ಈ ವಿಧವಾಗಿ ಪರಮಾತ್ಮ ಎಲ್ಲವನ್ನು ಮಾಡ್ತಾನೆ ಅನ್ನುವ ತಿಳುವಳಿಕೆ ಇರಬೇಕು. ಸ್ವಭಾವ ಗುಣ ಆ ವಿಧವಾದ ತಿಳುವಳಿಕೆ ಇಲ್ಲದೇ ಇದ್ರೆ ಏನಾಗುತ್ತೆ ಅಂದ್ರೆ ಸ್ವಭಾವ ಗುಣ ಸಮ್ಮೂಢ ಜ್ಞಾನಾದಿ ಗುಣವತ್ತರಂ ಸ್ವಾತಂತ್ರ್ಯೇಣೈವ ಕರ್ತಾಹಂ ಸ ಆತ್ಮಾನಂ ಪ್ರತಿಜಾನತೆ, ಅಂದ್ರೆ ಸ್ವಭಾವ ಗುಣ ಸಮ್ಮೂಢ, ಸ್ವಭಾವ ಗುಣದಿಂದ ಸಮ್ಮೂಢರಾದವರು ಅಂದ್ರೆ ತಮ್ಮ ಸ್ವಭಾವ ಗುಣದಿಂದ ನಡೀತಾ ಇದೆ ಅದು ಪರಮಾತ್ಮ ಮಾಡ್ತಾ ಇದ್ದಾನೆ, ತಾವು ಸ್ವತಂತ್ರರಲ್ಲ ಅನ್ನುವ ಜ್ಞಾನವಿಲ್ಲದೆ ಸಮ್ಮೂಢರಾಗಿ ಜ್ಞಾನಾದಿ ಗುಣವತ್ತರಂ ಸ್ವಾತಂತ್ರ್ಯೇಣೈವ ಕರ್ತಾರಂ ಸ ಆತ್ಮಾನಂ ಪ್ರತಿಜಾನತೆ, ತಾವು ಸ್ವತಂತ್ರದಿಂದ ಕರ್ತಾರಂ ಮಾಡ್ತಾ ಇದ್ದೀವಿ ಅಂತೇಳಿ ಆತ್ಮಾನಂ ಕರ್ತಾರಂ ಮನ್ಯತೆ, ಆತ್ಮಾನಂ ತನ್ನನ್ನು ಕರ್ತಾರಂ ಕರ್ತೆ ಎಂದು ಪ್ರತಿಜಾನತೆ ತಿಳ್ಕೊಳ್ತಾನೆ. ಯಾರು ಮೂಢನಾದವನು ಅಂತೇಳಿ ಹೇಳ್ತಾ ಇದ್ದಾರೆ. ತಾನ್ ಗುಣಾನ್ ಕರ್ಮ ತಚ್ಚೈವ ವಿಷ್ಣುವಧೀನಂ ನತೇ ವಿದುಹು, ಆ ಅಜ್ಞಾನಿಗಳಾದವರು ತಾನ್ ಗುಣಾನ್ ಆ ಪರಮಾತ್ಮನ ಸ್ವತಂತ್ರ ಗುಣವನ್ನು ಕರ್ಮ ತಚ್ಚೈವ ಆ ಕರ್ಮಗಳನ್ನು ವಿಷ್ಣು ಅಧೀನಂ ತೇ ನವಿದುಹು, ಅದು ವಿಷ್ಣುವಿನ ಅಧೀನವಾಗಿ ಇದೆ ಅಂತ ಹೇಳಿ ಅವರು ತಿಳುಕೊಳ್ಳುವುದಿಲ್ಲ. ದೇ ಡೋಂಟ್ ನೋ ದಟ್, ಯಾರು ಅಜ್ಞಾನಿಗಳಾದವರು. ತೇಷು ಅಯೋಗ್ಯೇಶು ತತ್ವಜ್ಞ ತತ್ವ ನಾತಿ ಪ್ರಕಾಶಯೇತು, ಇದು ಬಹಳ ಮುಖ್ಯವಾದ ಅಂಶ. ತೇಷು ಅಯೋಗ್ಯೇಶು ತತ್ವಜ್ಞ, ಈಗ ನಾವೊಂದು ಪ್ರಶ್ನೆ ಲಾಸ್ಟ್ ಎರಡ್ ಮೂರು ಕ್ಲಾಸ್ಗಳ ಕೆಳಗೆ ಒಂದು ವಿಷಯವನ್ನು ನೋಡಿದ್ದೀವಿ ಏನಂತ ಹೇಳಿದ್ರೆ, ತಿಳಿದವರು ತಿಳಿದಾಗೆ ಇರುವವರಿಗೆ ಏನು ಹೇಳಬಹುದು ಏನು ಹೇಳಬಾರದು ಅಂತ ಹೇಳಿದಾಗ, ಯಾರಾದ್ರೆ ಮೂಢರು ಮೂರ್ಖರಿರ್ತಾರೋ ಅವರಿಗೆ ಏನು ತಿಳಿಸಬೇಡಿ ಅಂತೇಳಿ ಹೇಳಿದ್ದಾರೆ. ಆವಾಗ ನಮಗೆ ಒಂದು ಸಂದೇಹ ಬರುತ್ತೆ, ನಾವು ಯಾರು ಅಯೋಗ್ಯರು ಯಾರು ಯೋಗ್ಯರು ಅಂತ ಹೇಗೆ ಗೊತ್ತಾಗುತ್ತೆ, ಯಾರು ತಿಳಿಸ್ತೇವೆ? ನಮಸ್ಕಾರ. ಮತ್ತು ಡಿಸ್ಕನೆಕ್ಟ್ ಆಯಿತು, ಸಹಾಯ ಅಬೌಟ್ ದಟ್. ಸೊ ಜಸ್ಟ್ ರ್ಯಾಪ್ ಮಾಡಿಬಿಡ್ತಾ ಇದ್ದೀನಿ. ಏನಿಲ್ಲ, ಸೊ ಇಲ್ಲಿ ತೇಷ ಅಯೋಗ್ಯೇಶು ತತ್ವಜ್ಞಃ ತತ್ವಂ ನಾತಿ ಪ್ರಕಾಶಯೇತ್ ಅಂತೇಳಿ, ಅಯೋಗ್ಯರಾದವರಿಗೆ ತಿಳಿದವರು ತಿಳಿಸಿಕೊಡೋದು ತಿಳಿಸಿಕೊಡಬಾರದು ಅಂತ ಹೇಳಿದ್ದಾರೆ. ಹೇಗೆ ಅಂತೇಳಿ, ನ ಅತಿಪ್ರಕಾಶಯೇತ್ ಅಂದ್ರೆ ಪ್ರಕಾಶ ಮಾಡಿಸಬೇಕು, ಅತಿಪ್ರಕಾಶ ಮಾಡಿಸಬಾರದು. ಅಂದ್ರೆ ಏನು, ಯೋಗ್ಯರಾದವರೋ ಇದ್ದಾರೋ ಇಲ್ಲವೋ ಅನ್ನುವ ವಿಷಯವನ್ನು ತಿಳಿದವರಾಗಿ ಯೋಗ್ಯರಾದವರಿದ್ದರೆ ಅವರಿಗೆ ನಾವು ತಿಳಿಸಿಕೊಡಬೇಕು, ಅಯೋಗ್ಯರಿದ್ದರೆ ತಿಳಿಸಿಕೊಡಬಾರದು ಅಂತ ಹೇಳಿದ್ದಾರೆ. ಇದನ್ನು ನಾವು ವಿಸ್ತಾರವಾಗಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಸಾಯೇನವಾತ ಮನಸ್ಸೇಂದಿರುವ ವಿದ್ಯಾತ್ಮನಾವ ಅನುಸೃತವಾತ್ ಕರೋಮಿ ಇತಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಂವಿಧಾನ. ಕೃಷ್ಣಾರ್ಪಣಮಸ್ತು.